ഹിമ്നം സദാ അനന്തതീർത്ഥമത്ലം ഭജേതാപത്രയാപഹം മിഥ്യാസിദ്ധാന്തദ്ധാന്ത വിദ്വംസനചക്ഷണ ജയതീത്താകതനെ ഭാസതാം നോ ഹൃദംബരെ അത്യകൽപിതകൽപോയം പ്രത്യക്തികൃതകേസരി വ്യാസതീർത്ഥഗുരുഭൂയാത് അസ്മതിഷ്ടാതസിദ്ധയേ തപോവിദ്യാവിരത്യാദി സദ്ഗുണോകാകരാണം വാദരാജഗുരുനുന്ദി അഹികൃതശ്രിയാൻ പൂജ്യ രാഘവേന്ദ്രായ സത്യധർമ്മരതായ ച ഭരതാംഗപുരുഷായ നമതാം കാമധേനവേ ദുർവാദി ധാന്ത്രവിയെ വൈഷ്ണവേന്ദീവരേന്ദ്രവേ ശ്രീരാഘവേന്ദ്രഗുവേ നമോ ചിന്തയാളവേ ആപാദമൗളി പര്യന്തം ഗുരുനാമാപ്യം സ്മരേ തേന വിഘ്നാഃ പ്രവിശ്യന്തി സിദ്ധിന്ദു മനോരഥാഃ ഹരിഃ ഓം ശ്രീ ഗുരുഭ്യോ നമഃ നാവു ഹരികഥാമൃതസാരദല്ലി കക്ഷതാരതമ്യ സന്ധി 38ನೇ സന്ധി മാർത്താ ഇദ്ദീവി ഹരികഥാമൃതസാര ഗുരുഗള കരുണദിന്ദ പനിതു പേളുവെ പരമ ഭഗവത് ഭക്തരിദനാദരദി കേളുവുദു ആരോഹണ താരതമ്യ സന്ധിയല്ലി ആരോഹണ രീതിയല്ലി താരതമ്യവനു ഹേളിദ്ദാരെ ಆದರೆ ಮತ್ತು ಇಲ್ಲಿ ಕಕ್ಷತಾರತಮ್ಯ ಸಂಧಿಯಲ್ಲಿ ಮತ್ತು ಅದನ್ನು ಒಂಥರ ರೀಇನ್ಫೋರ್ಸ್ ಮಾಡಿದಂತೆ. ಸೊ ಆಯಾ ಪ್ರಮಾಣಗಳಲ್ಲಿ ಬಂದ ವಿಷಯಗಳನ್ನು ಮತ್ತು ನೆನಪಿಗೆ ತಂದುಕೊಳ್ತಾ ಮತ್ತು ಅವರ ಸ್ಮರಣೆಯನ್ನು ಮಾಡ್ತಾ ಅವರ ಪ್ರಾರ್ಥನೆಯನ್ನು ಆಯಾ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಈ ಸಂಧಿಯಲ್ಲಿ ಜಗನ್ನಾಥದಾಸ್ ವರ್ಣನೆ ಮಾಡ್ತಾ ಬಂದಿದ್ದಾರೆ. 32ನೇ ಪದ್ಯದಲ್ಲಿ ಮಾನ ನಿಧಿಗಳೆನಿಸುವ ವಿಶ್ವಕ್ಸೇನ ನಪ ಗಜ ಅನನರಿಗೆ ಸಮಾನರೆಂಬತ್ತೈದು ಶೇಷ ಶತಸ್ಥ ದೇವಗಣ ದೇವಗಣ ಕಾನಮಿಸುವೆನು ಬಿಡದೆ ಮಿಥ್ಯಾ ಜ್ಞಾನ ಕಳೆದು ಸುಯೋ ಸುಬೋಧವಿತ್ತು ಸದಾನುರಾಗದ ಲೆಮಗೆ ಪರಿಪಾಲಿಸಲಿ ಸಂಪದವ ಅಂಥೇಳಿ ಇಲ್ಲಿ ಕೆಲವುದರಲ್ಲಿ ಜ್ಞಾನ ಕಳೆದು ಸುಯೋಗವಿತ್ತು ಅಂತ ಪಾಠಾಂತರವೂ ಇದ್ದೆ. ಸುಬೋಧವಿತ್ತು, ಸುಬೋಧವಿತ್ತು ಅನ್ನೋದು ಮೋಸ್ಟ್ ಪಾಪ್ಯುಲರ್ ಆಗಿರುವಂತಹದ್ದು. ಸದಾನುರಾಗದಲ್ಲಿ ಯಮಗೆ ಪರಿಪಾಲಿಸಿದ ಸಂಪದವ ಅಂತ ಹೇಳಿ ಇಲ್ಲಿ 18ನೇ ಕಕ್ಷದಲ್ಲಿರುವವರ ವಿಘ್ನೇಶ್ವರನ ಕಕ್ಷೆ ಗಣಪತಿ ಇರುವ ಕಕ್ಷೆಯಲ್ಲಿರುವವರನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಮಾನ ನಿಧಿಗಳು, ಮಾನ ಅಂದ್ರೆ ಪ್ರಮಾಣ, ಜ್ಞಾನ ನಿಧಿಗಳು ಅಂದ್ರೆ ಜ್ಞಾನ ನಿಧಿಗಳು. ಮಾನ ಅನ್ನುವ ಶಬ್ದ ಜ್ಞಾನ ಅನ್ನುವ ಅರ್ಥದಲ್ಲಿ, ಯಾಕಂದ್ರೆ ಮಾನ ಅಂದ್ರೆ ಮಾನಗಳು ಅಂದ್ರೆ ಪ್ರಮಾಣಗಳು, ಮೀಯತೆ, ಯಾವುದು ನಮಗೆ ತಿಳಿಸಿಕೊಡುತ್ತೋ ಅದು ಮೇಯ, ಅದನ್ನು ತಿಳಿಸಿಕೊಡುವ ವಿಷಯಗಳು ಮಾನಗಳು, ಪ್ರಮಾಣಗಳು. ಆದ್ದರಿಂದ ಪ್ರಮಾಣಗಳು ಚೆನ್ನಾಗಿ ತಿಳಿಯಬೇಕಂದ್ರೆ ಶಾಸ್ತ್ರಗಳು ತಿಳಿದಿರಬೇಕು. ಶಾಸ್ತ್ರಜ್ಞಾನ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಎರಡೂ ಇರುವಂತಹ ಅವರು. ಆ ವಿಧವಾಗಿ ಮಾನಗಳು ಅಂದ್ರೆ ಪ್ರಮಾಣಗಳು ಅಂದ್ರೆ ಜ್ಞಾನ ಸಾಧಕವಾದಂತಹ ವಿಷಯಗಳು ಅವು ಚೆನ್ನಾಗಿ ತಿಳಿದವರಾದ್ದರಿಂದ ಅವರು ಜ್ಞಾನ ನಿಧಿಗಳು, ಮಾನ ನಿಧಿಗಳು. ಸೊ ಜ್ಞಾನ ನಿಧಿ ಅನ್ನುವ ಅರ್ಥದಲ್ಲಿ ಮಾನ ನಿಧಿಗಳು, ಮಾನ ನಿಧಿಗಳೆನಿಸುವಂತಹ ವಿಶ್ವಕ್ಸೇನ ಧನಪ ಗಜಾನನರು. ವಿಶ್ವಕ್ಸೇನ ಭಗವಂತನ ಹತ್ತಿರ ಇರುವಂತಹ ಅವರು. ಸೊ ಅಲ್ಲಿ ಇರುವಂತಹ ಪಾರ್ಷದರು ಅಂತ ಕರೀತಾರೆ ಅವರನ್ನು. ಪಾರ್ಷದರು ಅಂತ ಹೇಳಿದರೆ ಹತ್ತಿರ, ದೇವರ ಹತ್ತಿರ ಇದ್ದು ದೇವರ ಸೇವೆ ಮಾಡುವಂತಹವರು. ಈ ವಿಧವಾಗಿ ವಿಶ್ವಕ್ಸೇನ, ಧನಪ ಅಂದ್ರೆ ಧನಪತಿ ಕುಬೇರ, ಗಜಾನನ ವಿಘ್ನೇಶ್ವರ ಇವರಿಗೆ ಸಮಾನರಾಗಿರುವಂತಹ 85 ಮಂದಿ ಸೋಮಪಾನಾರ್ಹರು ಯಾರಿದ್ದಾರೋ, 100 ಮಂದಿ ಸೋಮಪಾನಾರ್ಹರು, ಅವರಲ್ಲಿ 15 ಮಂದಿ ಬೇರೆ ಬೇರೆ ಕಕ್ಷೆಗಳಲ್ಲಿದ್ದಾರೆ, ಮಿಕ್ಕ 85 ಮಂದಿ ಈ 18ನೇ ಕಕ್ಷೆ. ಆದ್ದರಿಂದ ಶೇಷ ಶತಸ್ಥ ಅಂತ ಅಂದ್ರೆ 100 ಮಂದಿ ಸೋಮಪಾನಾರ್ಹರಲ್ಲಿ ಉಳಿದಂತಹ 85 ಮಂದಿ ಇರುವವರು. ಆದ್ದರಿಂದ ಇವರಿಗೆ ಶೇಷ ಉಳಿದ ಶತಸ್ಥರು ಅಂತೇಳಿ ಕರೆದ, ಅಂದ್ರೆ 100 ಸೋಮಪಾನಾರ್ಹರಲ್ಲಿ ಉಳಿದವರು. ಉಳಿದವರು ಅಂದ್ರೆ ಮಿಕ್ಕ ಕಕ್ಷೆಗಳಲ್ಲಿ ಹೋಗಿ 18ನೇ ಕಕ್ಷದಲ್ಲಿ ಉಳಿದವರು ಅಂತ ಅರ್ಥ. ಈ ವಿಧವಾಗಿರುವಂತಹ 85 ಮಂದಿ ದೇವಗಣ, ಅದು ನಾವು ಗುಣತಾರತಮ್ಯಸಂಧಿಯನ್ನು ನೋಡುವಾಗ ಅವರೆಲ್ಲರನ್ನು ನೋಡಿದ್ದೀವಿ. ಉದಾಹರಣೆಗೆ ದ್ವಾದಶಾತಿಯರ ಒಳಗೆ 6 ಮಂದಿ ಆದಿತ್ಯರು ಬೇರೆ ಬೇರೆ ಕಕ್ಷೆಯಲ್ಲಿ ಬರ್ತಾರೆ, ಮಿಕ್ಕ 6 ಮಂದಿ ಆದಿತ್ಯರು ಇಲ್ಲಿ ಬರ್ತಾರೆ. ಅದೇ ವಿಧವಾಗಿ ಏಕಾದಶ ರುದ್ರಲ್ಲಿ ಉಮಾಪತಿ ರುದ್ರ ಅಲ್ಲಿ ಹೋದ್ರೆ ಮಿಕ್ಕ ರುದ್ರರು ಇಲ್ಲಿ ಬರ್ತಾರೆ. ಹೀಗೆ ಅಷ್ಟೇ ಅಲ್ಲದೆ ಮರುತ್ತರು, ಮರುದ್ಗಣದಲ್ಲಿ ಬರುವವರು ಅವರೆಲ್ಲ ಬರ್ತಾರೆ. ಹೀಗೆ 85 ಮಂದಿ ಈ ಕಕ್ಷದಲ್ಲಿ ಬರುವಂತಹವರಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ದೇವಗಣಕ್ಕೆ ಆನಮಿಸುವೆನು, ಮನಸ ಪೂರ್ಣವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ಆನಮಿಸುವೆನು ಅಂಥೇಳಿ ಬಿಡದೆ ಸದಾಸರ್ವವು ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಇಲ್ಲಿ ಬಿಡದೆ ಅನ್ನೋದು ಬಿಡದೆ ನಮಸ್ಕಾರ ಮಾಡ್ತೀನಿ, ಬಿಡದೆ ಆನಮಿಸುವೆನು, ಇಲ್ಲ ಬಿಡದೆ ಮಿಥ್ಯಾ ಜ್ಞಾನ ಕಳೆದು, ಅಂದ್ರೆ ಬಿಡದೆ ಯಾವಾಗಲೂ ಮಿಥ್ಯಾ ಜ್ಞಾನ ಇಲ್ಲದೆ ಇರಬೇಕು. ಅಂದ್ರೆ ಇವತ್ತು ಮಿಥ್ಯಾ ಜ್ಞಾನ ಇದೆ ಮತ್ತು ನಾಳೆ ಇಲ್ಲ ಅಂದ್ರೆ ಹಾಗಲ್ಲ. ಮಿಥ್ಯಾ ಜ್ಞಾನ ಕಳೆದಂದ್ರೆ ಇವತ್ತು ಕಳೆದಿದ್ದಾರೆ ಮತ್ತು ನಾಳೆ ಬರಬಹುದು. ಆದ್ದರಿಂದ ಹಾಗಿಲ್ಲದೆ ಬಿಡದೆ ಮಿಥ್ಯಾ ಜ್ಞಾನ ಕಳಿಯಬೇಕು. ಅಂದ್ರೆ ಮಿಥ್ಯಾ ಜ್ಞಾನ ಕಳಿಯುವ ಕೆಲಸ ಬಿಡದೆ ಮಾಡಬೇಕು. ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ, ನಮಗೆ ಜ್ಞಾನವನ್ನು ಕೊಡ್ತಾ, ಮಿಥ್ಯಾ ಜ್ಞಾನವನ್ನು ಯಾವತ್ತೂ ಬರದೇ ಇರುವಂತ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಬಿಡದೆ ಮಿಥ್ಯಾ ಜ್ಞಾನ ಕಳೆದು ಸುಬೋಧವಿತ್ತು ಒಳ್ಳೆ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿ ಸದಾ ಅನುರಾಗದಲ್ಲಿ ಯಮಗೆ, ಸದಾ ಅನುರಾಗ ಚಿಕ್ಕವರು ದೊಡ್ಡವರ ಮೇಲೆ ಅನುರಾಗ ತೋರಿಸಿದರೆ ಅದು ಅನುಸೂತ್ಯ ರಾಗ, ಅದು ಭಕ್ತಿ. ದೊಡ್ಡವರು ಚಿಕ್ಕವರ ಮೇಲೆ ತೋರಿಸಿದರೆ ಅದು ಪ್ರೀತಿ. ಸೊ ವಿಧವಾಗಿ ಸದಾ ಅನುರಾಗದಲ್ಲಿ ಭಕ್ತಿಯಿಂದ ನಾವು ಅವರಿಗೆ ಎರಗಿದರೆ ಅವರು ಪ್ರೀತಿಯಿಂದ ನಮ್ಮನ್ನು ಅನುಗ್ರಹ ಮಾಡಲಿ ಅಂಥೇಳಿ ಸದಾ ಅನುರಾಗದಲ್ಲಿ ಯಮಗೆ ಪರಿಪಾಲಿಸಲಿ, ಸಂಪದವ ನಮಗೆ ಸಂಪತ್ತನ್ನು ಕೊಡಲಿ. ಸಂಪತ್ತು ಅಂತ ಹೇಳಿದರೆ ಐಹಿಕ ಸಂಪತ್ತು ಅದು ಅಲ್ಪವಾದ ಸಂಪತ್ತು, ಅಷ್ಟೇ ಅಲ್ಲದೆ ನಿಜವಾದ ಸಂಪತ್ತು ಜ್ಞಾನ ಸಂಪತ್ತನ್ನು ಅನುಗ್ರಹ ಮಾಡಲಿ, ಅದರಿಂದ ಮೋಕ್ಷಕ್ಕೆ ದಾರಿ ಆಗಲಿ ಅಂಥೇಳಿ ಇಲ್ಲಿ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 18 ಅಕ್ಷರದಲ್ಲಿ ಅವರನ್ನು ಪ್ರಾರ್ಥನೆ ಮಾಡಿದ ಮೇಲೆ 32ನೇ ಪದ್ಯದಲ್ಲಿ 9:3 ಹೇಳ್ತಾ ಇದ್ದಾರೆ. ಭೂತ ಮಾರುತವಾಂತರ ಅಭಿಮಾನಿ ತಪಸ್ವಿ ಮರೀಚಿ ಮುನಿ ಪುರುಹೂತ ನಂದನ ಪಾದ ಮನಿ ಜಯಂತರ್ ಎಮ ಒಲಿದು ಕಾತರವ ಪುಟ್ಟಿಸದೆ ವಿಷಯದಿ ವೀತ ಭಯವ ವೀತ ಭಯನ ಪದಾಬ್ಜದಲ್ಲಿ ವಿಪರೀತ ಬುದ್ಧಿಯ ನೀಯದೆ ಸದಾ ಪಾಲಿಸಲಿ ಎಮ್ಮ ಅಂತೇಳಿ. ಇಲ್ಲಿ ಈ ಪದ್ಯ ನೆಕ್ಸ್ಟ್ 2 ಪದ್ಯಗಳು 3 ಪದ್ಯಗಳಲ್ಲಿ 19ನೇ ಕಕ್ಷೆಯಲ್ಲಿರುವವರು. ಈ 19ನೇ ಕಕ್ಷೆಯಲ್ಲಿ ಮುಖ್ಯವಾಗಿ ಕರ್ಮದ ದೇವತೆಗಳು, ಅಷ್ಟೇ ಅಲ್ಲದೆ ಕೆಲವು ಮಂದಿ ದೇವತೆಗಳು, ಅಂದ್ರೆ 3 ವಿಧವಾದವರು ಬರ್ತಾರೆ. ಒಂದು ಕೆಲವು ಮಂದಿ ದೇವಗಣದಲ್ಲೇ ಇರುವಂತಹ ಅವರು ಕರ್ಮದ ಸ್ವರೂಪತಃ ದೇವತೆಗಳಾಗಿಂತವರು, ಇನ್ನೊಬ್ಬರು ಸ್ವರೂಪತಃ ದೇವ ಪದವಿಗೆ ಯೋಗ್ಯರಾಗಿ ಕರ್ಮಗಳಿಂದ ದೇವತ್ವವನ್ನು ಸಂಪಾದಿಸುವ, ಅಂದ್ರೆ ಅವರ ಸ್ವರೂಪದಲ್ಲಿ ದೇವತ್ವದ ಒಂದು ಎಬಿಲಿಟಿ ಇದೆ, ಅವರು ಕರ್ಮಗಳ ಮೂಲಕವಾಗಿ ದೇವತ್ವವನ್ನು ಸಂಪಾದಿಸ್ತಾರೆ ಅಂತಹ ಅವರು, ಆಮೇಲೆ ಚಕ್ರವರ್ತಿಗಳು, ಹೀಗೆ ಆಮೇಲೆ ಕೆಲವು ಮಂದಿ ಋಷಿಗಳು. ಸೊ ಈ ವಿಧವಾಗಿ 19ನೇ ಕಕ್ಷದಲ್ಲಿ ಅನೇಕ ವಿಧವಾದಂತಹ ಬೇರೆ ಬೇರೆ ಜೀವಗಳಿದ್ದಾರೆ, ಅವರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಭೂತ ಮಾರುತ ಅವಾಂತರ ಅಭಿಮಾನಿ ಅಂತೇಳಿ, ಅವಾಂತರ ಅಭಿಮಾನಿ ಅಂದ್ರೆ ಅವಾಂತರಾಭಿಮಾನಿ ಆಗುತ್ತೆ ಸಂಸ್ಕೃತ ಸಂಧಿ ಆದ್ರೆ, ಅವಾಂತರ ಅಭಿಮಾನಿ ಅಂತ ಕನ್ನಡ ಸಂಧಿಯನ್ನು ಮಾಡಿದಾಗ ಅವಾಂತರ ಅಭಿಮಾನಿ ಅವಾಂತರ ಅಭಿಮಾನಿ ಅಂತೇಳಿ ಕನ್ನಡ ಸಂಧಿಯನ್ನು ಮಾಡಿದ್ರೆ ಅಲ್ಲಿ ದೀರ್ಘ ಬರೋದಿಲ್ಲ, ಆದ್ದರಿಂದ ಅವಾಂತರ ಅಭಿಮಾನಿ ಅಂತ ಕರಿತಾ ಇದ್ದಾರೆ. ಭೂತವಾಯುವಿಗೆ ಮುಖ್ಯ ಅಭಿಮಾನಿ ಪ್ರವಾಹವಾಯು. ಪ್ರವಾಹವಾಯು ಭೂತವಾಯು ಜಡವಾಯು ಯಾವುದಿದೆಯೋ, ಬೀಸುವ ಗಾಳಿ, ಅದಕ್ಕೆ ಮುಖ್ಯ ಅಭಿಮಾನಿ ಪ್ರವಾಹವಾಯು. ಬೀಸುವ ಗಾಳಿಯನ್ನು ಪ್ರವಾಹವಾಯು ನಿಯಮನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅವಾಂತರ ಅಭಿಮಾನಿ, ಅವಾಂತರ ಅಭಿಮಾನಿ ಅಂತ ಹೇಳಿದರೆ ಈ ವಿಧವಾಗಿ ನಮಗೆ ಬೀಸುವ ಉಪಪ್ರಾಣಗಳು ಉಪವಾಯುಗಳು ಯಾವುದಿದೋ, ಅಂದ್ರೆ ಹೊರಗಿರುವಂತಹ ಉಪವಾಯುಗಳು, ಅವರು ನಮ್ಮ ಒಳಗೆ ಪಂಚಪ್ರಾಣಗಳು ಉಪವಾಯುಗಳು ಇದ್ದಾರೆ, ಅವರು ಹೊರಗೂ ಅವರಿಗೆ ಕೆಲಸ ಇದೆ. ಆ ಉಪವಾಯುಗಳು ಯಾರಿದ್ದಾರೋ ಅವರನ್ನು ಒಳಗಿರುವಂತಹ ಅವಾಂತರ ಅಭಿಮಾನಿಯಾದಂತಹ ಭೂತ ಮಾರುತ ಭೂತವಾಯು ಅಂತ ಕರೆಯಲ್ಪಡುವಂತಹ ವಾಯುದೇವರು. ಸೊ ವಾಯು ಅಂತ ಹೇಳಿದಾಗ ನಮಗೆ ಕಾಂಟೆಕ್ಚುವಲಿ ತಗೋಬೇಕು ಸಂದರ್ಭಾನುಸಾರವಾಗಿ. ಮುಖ್ಯ ಪ್ರಾಣದೇವರು ಅವರಿಗೆ ಪ್ರಾಣ ವಾಯು ಶಬ್ದಗಳು, ಮುಖ್ಯ ಪ್ರಾಣ ಮುಖ್ಯ ವಾಯು ಅದು 3ನೇ ಇರುವಂತಹ ಋತುಗಳಿಗೆ ಅವು ಒಬ್ಬರಿದ್ದಾರೆ. ಮತ್ತು ಅಹಂಕಾರಿಕ ಪ್ರಾಣ ಇಲ್ಲ ಅಹಂಕಾರಿಕ ವಾಯು ಅಂತ ಹೇಳಿದರೆ ಇದು 9ನೇ ಇರುವಂತಹ ಅವರು. ಅದಾದ ಮೇಲೆ ಪ್ರವಾಹ ವಾಯು ಇಲ್ಲ ಪ್ರವಾಹ ಪ್ರಾಣ ಅದು 11ನೇ ಇರುವಂತಹ ಅವರು. ಮತ್ತು ಭೂತವಾಯು ಇಲ್ಲ ಭೂತ ಪ್ರಾಣ ಇವರು ಈ 19ನೇ ಇರುವಂತಹ ಅವರು. ಸೊ ಇಲ್ಲಿ ಭೂತ ಮಾರುತನನ್ನು ಹೇಳ್ತಾ ಇದ್ದಾರೆ. ಭೂತವಾಯು ಅವರು ಜಡವಾಯುವಿಗೆ ಅವಾಂತರ ಅಭಿಮಾನಿ, ಮುಖ್ಯ ಅಭಿಮಾನಿ ಪ್ರವಾಹವಾಯಾಗಿದ್ದಾರೆ. ಈ ವಿಧವಾಗಿ ಅವಾಂತರ ಅಭಿಮಾನಿಯಾದಂತಹ ಅವರು, ಆಮೇಲೆ ತಪಸ್ವಿ ಮರೀಚಿ ಮುನಿ ತಪಸ್ವಿಗಳಾದಂತಹ ಮರೀಚಿ ಋಷಿಗಳು, ಆಮೇಲೆ ಪುರುಹೂತ ನಂದನ. ಪುರುಹೂತ ಅಂದ್ರೆ ಇಂದ್ರದೇವರು. ಇಂದ್ರದೇವರಿಗೆ ಪುರುಹೂತ ಅಂತ ಯಾಕೆ ಕರಿತೀವಿ? ಪುರು ಅಂದ್ರೆ ಮತ್ತು ಹೂತ ಆಹ್ವಾನಿಸ. ಯಜ್ಞಯಾಗಾದಿಗಳು ಮಾಡಿದಾಗ ಅನೇಕ ಮಂದಿ ಸೋಮಪಾನಾರ್ಹರು ಎಲ್ಲರೂ ಇದ್ದರೂ ಕೂಡ ಇಂದ್ರನಿಗೆ ಒಂದು ಸ್ಪೆಷಲ್ ಸ್ಥಾನ. ಇಂದ್ರ ಶತಕ್ರತು ಅಂತ ಹೆಸರು, 100 ಯಜ್ಞಗಳು ಮಾಡಿ ಪದವಿಗೆ ಬಂದವನು. ಅಷ್ಟೇ ಅಲ್ಲದೆ ಪುರುಹೂತ ಅಗ್ನಿದೇವರು ಎಲ್ಲರಿಗೂ ಅವರವರಿಗೆ ತಲುಪಿಸ್ತಾರೆ, ಇಂದ್ರನಿಗೂ ತಲುಪಿಸ್ತಾರೆ. ಆ ಇಂದ್ರನಿಗೆ ಅಗ್ನಿದೇವರು ಒಂದೊಂದು ಸಾರಿ ಆಹುತಿ ತಗೊಂಡು ಬಂದಾಗ ಇಂದ್ರನಿಗೂ ಒಂದು ಪಾಲು ಸಿಗತ್ತೆ. ಆದ್ದರಿಂದ ಇಂದ್ರ ಪುರುಹೂತ. ಮತ್ತು ಹೂತ ಕರೆಯಲ್ಪಡುವವನು. ಹೂತ ಅಂದ್ರೆ ಒನ್ ಹೂ ಇಸ್ ಕಾಲ್ಡ್ ಅಪಾನ್, ಯಜ್ಞ ಸಮಯದಲ್ಲಿ ಕರೆಯಲ್ಪಡುವವನು. ಆದ್ದರಿಂದ ಇಂದ್ರನಿಗೆ ಪುರುಹೂತ ಅಂತ ಹೆಸರು. ಈ ವಿಧವಾಗಿ ಪುರುಹೂತ ದೇವೇಂದ್ರನ ನಂದನ ಮಗನಾದಂತಹ ಪಾದಮಾನಿ, ಪಾದಗಳಿಗೆ ಅಭಿಮಾನಿಯಾದಂತಹ ಜಯಂತ. ಜಯಂತ ನಿಮಗೆ ಗೊತ್ತಾದಂತೆ ಪಾದಗಳಿಗೆ ಅಭಿಮಾನಿ, ಇಂದ್ರನ ಮಗ. ಸೊ ಈ ಜಯಂತ ಪಾದಗಳ ಅಭಿಮಾನಿಯಾದ ಜಯಂತ ಅವರು ನಮಗೆ ಯಮಗೆ ಒಳಿದು ನಮ್ಮನ್ನು ಅನುಗ್ರಹ ಮಾಡಲಿ ಅಂತೇಳಿ. ಈ ಜಯಂತನ ಕಥೆ ರಾಮಚಂದ್ರ ದೇವರ ವೃತ್ತಾಂತದಲ್ಲಿ ಒಂದು ಕಾವ್ಯ ರೂಪದಲ್ಲಿ ಜಯಂತ ಬರುವುದು ಆ ವೃತ್ತಾಂತ ಎಲ್ಲ ನೀವು ಕೇಳಿದ್ದೀರಾ. ಸೊ ಸೀತಾದೇವಿಗೆ ತೊಂದರೆ ಕೊಟ್ಟಾಗ ರಾಮದೇವರು ಬಾಣವನ್ನು ಬಿಟ್ಟು ಕಾವ್ಯ ರೂಪದಲ್ಲಿ ಬಂದಂತಹ ಆ ಜಯಂತನಿಗೆ ಶಿಕ್ಷೆ ಕೊಡಬೇಕಂತ ಹೇಳಿ, ಒಂದು ಕಣ್ಣೇ ಯಾವಾಗಲೂ ಏಕಕಾಲದಲ್ಲಿ ಒಂದು ಕಣ್ಣು ಮಾತ್ರ ಕೆಲಸ ಮಾಡುವಂತೆ ಮಾಡ್ದ ರಾಮಚಂದ್ರ ದೇವರು ಅಂತ ಹೇಳಿ ಕತೆ ಕೇಳಿದ. ಸೊ ಅಂತ ಆ ಜಯಂತನೇ ಇಲ್ಲಿ ಹೇಳುವಂತಹದ್ದು ಜಯಂತ ಕೂಡ, ಇಂದ್ರನ ಮಗನಾದಂತಹ ಜಯಂತ. ಸೊ ಈ ವಿಧವಾಗಿ ಜಯಂತರು ಯಮಗೆ ಒಲಿದು ಆ ನಮ್ಮನ್ನು ರಕ್ಷಣೆ ಮಾಡಿ ಕಾತರವ ಪುಟ್ಟಿಸದೆ. ಕಾತರ, ಕಾತರ ಅಂದ್ರೆ ಏನು? ಕಾತರ ಅಂತ ಹೇಳಿದರೆ ಅನ್ನೆಸರಿ ಅಟ್ಯಾಚ್ಮೆಂಟ್. ಕಾತರ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ರೂಪಗಳಲ್ಲಿ ಅರ್ಥ ತಗೋಬಹುದು. ಕಾತರ ಅಂದ್ರೆ ಎಕ್ಸೆಸಿವ್ ಕಾತರ, ಅದು ಆಂಕ್ಷಿಯಸ್ ಆಗಿ ಒಂದು ಬೇಕಂತ ಬಯಸುವುದು, ಆಂಕ್ಷಿಯಸ್ಲಿ ವಿಶಿಂಗ್ ಫಾರ್ ಸಮಥಿಂಗ್, ಅದಕ್ಕೆ ಕಾತರ ಅಂತೀವಿ. ಕಾತರ ಅದರ ಮೇಲೆ ಕಾತರ ಇದೆ ಅವರಿಗೆ, ಅಂದ್ರೆ ತುಂಬಾ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇದ್ರೆ ಅದು ಕಾತರ ಅಂತ ಕರಿತೀವಿ. ಇಲ್ಲ ಕಾತರ ಅಂತ ಹೇಳಿದರೆ ಆ ಬಿಕಾಸ್ ಆಫ್ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಭೀರುತನ ಬರುತ್ತೆ. ನೋಡಿ ಉದಾಹರಣೆಗೆ ಅರ್ಜುನ ಗೀತಾ ಸಮಯದಲ್ಲಿ ಮಹಾಭಾರತ ಯುದ್ಧಕ್ಕೆ ಮುಂಚೆ, ಗೀತಾ ಉಪದೇಶಕ್ಕೆ ಆಗಲಿಕ್ಕೆ ಮುಂಚೆ ಕಾತರಿಯ ಬಂತು ಅರ್ಜುನನಿಗೆ. ಅಂದ್ರೆ ಆ ಎಕ್ಸೆಸಿವ್ ಅಭಿಮಾನ, ತನ್ನ ಗುರುಗಳು, ತನ್ನ ತಾತಂತಹ ಭೀಷ್ಮಾಚಾರ್ಯರು, ಹೀಗೆ ಅವರೆಲ್ಲರ ಮೇಲೇನು ತುಂಬಾ ಅಭಿಮಾನ ಉಟ್ಟುಕೊಂಡು ಬಂದು ಅವ್ರ ಮೇಲೆ ಯುದ್ಧನೇ ಮಾಡೋದಿಲ್ಲ ಅನ್ನುವಷ್ಟು ಬರುತ್ತೆ ಅಭಿಮಾನ. ಆದ್ದರಿಂದ ಅದನ್ನು ಕಾತರಿಯ ಅಂತಲೂ ಕರೀತಾರೆ. ಸೊ ಈ ವಿಧವಾಗಿ ಕಾತರ ಅನ್ನೋದು ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಫಾರ್ ಸಮಥಿಂಗ್. ಅಂತಹ ಕಾತರ ಬರದೆ, ಕಾತರವನ್ನು ಪುಟ್ಟಿಸದೆ, ಅಂದ್ರೆ ಸಂಸಾರದಲ್ಲಿ ನಾವು ಸಿಗಾಕೊಂಡು ಇರುವ ಹಾಗೆ ಮಾಡದೆ, ಸೊ ಆ ಸಂಸಾರದಲ್ಲಿ ಹೊರಗೆ ಬರಬೇಕಾದ್ದರಿಂದ ಕಾತರವನ್ನು ಹುಟ್ಟಿಸದೆ ಬರದೆ ಅಂತ ಮಾಡಿ ವಿಷಯದಿ ಕಾತರವ ಪುಟ್ಟಿಸ, ಅಂದ್ರೆ ವಿಷಯ ಸುಖಗಳಲ್ಲಿ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡಿ ಅದರನ್ನು ಹುಟ್ಟಿಸದೆ ವೀತ ಭಯನ ಪದಾಬ್ಜದಲ್ಲಿ. ವೀತ ಭಯ, ವೀತ ಭಯ ಅಂದ್ರೆ ಯಾರು? ಪರಮಾತ್ಮನೇ ವೀತ ಭಯ, ವಿಗತ ಭಯ. ಯಾವತ್ತು ಯಾವ ಭಯವೂ ಇಲ್ಲದವನು ಪರಮಾತ್ಮ, ಪೂರ್ಣ ಭಯರಹಿತ. ಅಫ್ಕೋರ್ಸ್ ಮಿಕ್ಕವರಿಗೆ ಭಯವಿದ ಅಂತ ಹೇಳಿದ್ರೆ ಭಗವಂತನ ಅನುಗ್ರಹದಿಂದ ಲಕ್ಷ್ಮೀದೇವಿಗೂ ಭಯವಿಲ್ಲ, ಆದ್ರೆ ಲಕ್ಷ್ಮೀದೇವಿಗೆ ಪರಮಾತ್ಮ ತನ್ನ ಮೇಲಿದ್ದಾನೆ ಅನ್ನುವ ಗೌರವ ಭಾವ ಇದೆ. ಆದ್ದರಿಂದ ಪರಮಾತ್ಮನಿಗೆ ಮಾತ್ರ ಅದು ಸ್ವತಂತ್ರವಾಗಿ, ತಾನು ಯಾರಿಂದಲೂ ಭಯವಿಲ್ಲದೆ ಇರುವವನು. ಆದ್ದರಿಂದ ವೀತ ಭಯ ಅಂತ ಭಗವಂತನ ಹೆಸರು. ಆ ವೀತ ಭಯ ಎಲ್ಲ ವಿಗತ ಭಯ, ವೀತ ಭಯನಾದಂತಹ ಆ ಪರಮಾತ್ಮನ ಪದ ಅಬ್ಜದಲ್ಲಿ, ಪಾದ ಕಮಲ, ಅಬ್ಜ ಅಂದ್ರೆ ಅಪ್ಪುಜ, ನೀರಿನಲ್ಲಿ ಹುಟ್ಟುವುದು ಕಮಲ, ಪಾದ ಕಮಲಗಳಲ್ಲಿ ವಿಪರೀತ ಬುದ್ಧಿಯ ನೀಯದೆ. ವಿಪರೀತ ಬುದ್ಧಿ ಯಾವತ್ತು ಬರಬಾರದು. ವಿಪರೀತ ಬುದ್ಧಿ ಅಂದ್ರೆ ಏನು? ದೇವರನ್ನು ಒಂದ್ಸಾರಿ ಪ್ರೀತಿ ಪಡಿಸ್ತೀವಿ, ಇನ್ನೊಂದ್ಸಾರಿ ಅಯ್ಯೋ ದೇವರೇ ನಮಗೆ ಮಾಡ್ತಾ ಅಂತೀವಿ ಅಂತ ದೇವರ ಮೇಲೆ ಒಂದು ವಿಧವಾದಂತಹ ನಿರಸನ ಭಾವ ಬರುವುದಾಗಲಿ, ಬೇರೆ ರೀತಿಯಲ್ಲಿ ದೇವರ ಮೇಲೆ ಭಕ್ತಿಯನ್ನು ತೋರಿಸದೇ ಇರುವುದು, ದೇವರನ್ನು ಒಂದೊಂದ್ಸಾರಿ ನಿಂದನೆ ಮಾಡ್ತೀವಿ, ಇಂತಹ ಅಂದ್ರೆ ಇಂತಹ ದುಷ್ಟಬುದ್ಧಿಗಳು ಬಂದರೆ ಸಾಧನೆಗೆ ತುಂಬಾ ತೊಂದರೆ ಆಗತ್ತೆ. ಆದ್ದರಿಂದ ಈ ವಿಪರೀತ ಬುದ್ಧಿಯನ್ನು ಕೊಡದೆ, ವಿಪರೀತ ಬುದ್ಧಿ ಬರದಂತೆ ಮಾಡಿ ನಮ್ಮನ್ನು ಸದಾ ಪಾಲಿಸಲಿ, ಯಾವತ್ತೂ ನಮ್ಮ ರಕ್ಷಣೆಯನ್ನು ಮಾಡಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ವಿಪರೀತ ಬುದ್ಧಿಯ ನೀಯದೆ ಸದಾ ಪಾಲಿಸಲಿ ಅಮ್ಮ ಅಂತೇಳಿ. ಭೂತ ಮಾರುತವಾಂತರ ಅಭಿಮಾನಿ ತಪಸ್ವಿ ಮರೀಚಿ ಮುನಿ ಪುರುಹೂತ ನಂದನ ಪಾದಮಾನಿ ಜಯಂತರೆ ಮಗೊಲಿದು ಕಾತರವ ಪುಟ್ಟಿಸದೆ ವಿಷಯದಿ ವೀತ ಭಯನ ಪದಾಬ್ಜದಲ್ಲಿ ವಿಪರೀತ ಬುದ್ಧಿಯ ನೀಯದೆ ಸದಾ ಪಾಲಿಸಲಿ ಅಮ್ಮ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ, ಇದು ಕೆಲವು ಪುಸ್ತಕಗಳಲ್ಲಿ ಸ್ವಲ್ಪ ತಾರ್ಮಾರ ಆಗಿದೆ. ಸ್ವಲ್ಪ ಶಂಕರ್ಷ್ಣಯ್ಯರ ಪುಸ್ತಕದಲ್ಲಿ ಕುಲ ಋಷಿಗಳೆಂಬತ್ತು ಅಂತ ಬಂದು ಬಲಿ ಮೊದಲು ಸಪ್ತೇಂದ್ರಂತ, ಆಮೇಲೆ ಅದರ ಎರಡನೇ ಅರ್ಧ ಬರುತ್ತೆ, ಅದು ಬಲಿ ಮೊದಲು ಸಪ್ತೇಂದ್ರ ಬೇಕು ಕುಲ ಋಷಿಗಳಂತ. ಅದಕ್ಕೆ ಮುಂಚೆ ಅದು ಮೊದಲು ಬಂದು ಆಮೇಲೆ ಓದಿಸುವ ಬರುತ್ತೆ, ಬಟ್ ಕೆಲವು ಪಾಠಗಳಲ್ಲಿ ಓದಿಸುವ ಅನ್ನೋದು ಮೊದಲು ತಗೋಬಹುದು. ಆ ವಿಧವಾಗಿ ನಾವು ಅಂದ್ರೆ ನಾವು ಸೈಟ್ನಲ್ಲಿ ಹಾಕಿದ ರೀತಿಯಲ್ಲಿ ಓದಿಸುವ ಗುರುಗಳನ್ನು ಅನ್ನುವ ಪದ್ಯ ಮೊದಲು ಹೇಳಿಬಿಟ್ಟು ಆಮೇಲೆ ನೆಕ್ಸ್ಟ್ ಪದ್ಯ ಇವು. ಆದ್ರೆ ಇವೆಲ್ಲವೂ ಕೂಡ ಈ ಮೂರು ಪದ್ಯಗಳು ಕೂಡ ಈಗ ಓದಿದ್ದು ಜಯಂತನ ವಿಷಯ, ಆಮೇಲೆ ಈಗ ಬರುವಂತಹದ್ದು ಓದಿಸುವ ಗುರುಗಳನ್ನು, ಅದಾದ್ಮೇಲೆ ಬರುವಂತಹದ್ದು, ಈ ಮೂರು ಕೂಡ ಹತ್ತೊಂಬತ್ತನೇ ಕಕ್ಷೆ. ಅದಾದ್ಮೇಲೆ ಕೂಡ ಇನ್ನೂ ಕೆಲವು ಬರುತ್ತೆ. ಆಕ್ಚುಲಿ ನಾಲ್ಕು ಪದ್ಯಗಳು ಅವೆಲ್ಲವೂ, ನಾಲ್ಕು ಪದ್ಯಗಳು ಹತ್ತೊಂಬತ್ತನೇ ಕಕ್ಷೆಯನ್ನೇ ಹೇಳುತ್ತೆ. ಐದು ಪದ್ಯಗಳು ಹತ್ತೊಂಬತ್ತನೇ ಕಕ್ಷದ ಬಗ್ಗೆ ಹೇಳುತ್ತೆ. ಸೊ ಇದು ಎರಡನೇದು, ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಅವರನ್ನು ಹೇಳುವಂತಹದ್ದು. ಓದಿಸುವ ಗುರುಗಳನ್ನು ಜರಿದು ಸಹೋದರರಿಗೆ ಉಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯೆಂದು ವಾದಿಸುವ ತತ್ಪತಿಯ ತೋರೆಂದಾದನು ಜಬ್ಬೆಸೆಗೊಳ್ಳಲು ಸ್ತಂಭದಿಸಿದ ನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಪ್ರಹ್ಲಾದ ತನಗೆ ಆಹ್ಲಾದ ಅನ್ನೋ ತಮ್ಮ ಅವರಿರ್ತಾರೆ, ಅವರಿಗೂ ಕೂಡ ಉಪದೇಶ ಮಾಡ್ತಾನೆ. ಪ್ರಹ್ಲಾದನಿಗೆ ನಾರದರು ಗರ್ಭದಲ್ಲಿರುವಾಗಲೇ ಉಪದೇಶ ಮಾಡ್ತಾರೆ. ನಾರದರ ಉಪದೇಶದಂತೆ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಅವರು ಪ್ರಹ್ಲಾದರು ನಿತ್ಯ ನಾರಾಯಣ ಸ್ಮರಣೆ ಮಾಡ್ತಾ ನಾರಾಯಣ ಮಹಿಮೆಯನ್ನು ಕೊಂಡಾಡ್ತಾ ಇರ್ತಾರೆ. ಹಾಗಿರುವಾಗ ಅದನ್ನು ಹೇಳ್ತಾ ಇದ್ದಾರೆ, ಆ ಪ್ರಹ್ಲಾದನ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಓದಿಸುವ ಗುರುಗಳನ್ನು ಜರಿದು ಅಂತೇಳಿ, ಸೊ ಓದಿಸುವ ಅಂದ್ರೆ ಉಪದೇಶ ಮಾಡ್ತಾ ಇದ್ದಾರೆ. ಯಾರು? ಗುರುಗಳು. ಗುರುಗಳು ಅಂದ್ರೆ ಷಂಡಾಮರ್ಕರು. ಷಂಡಾಮರ್ಕರು ಉಪದೇಶ ಮಾಡ್ತಾ ಇದ್ದಾರೆ. ಅವರು ಓಂ ನಮ ಶಿವಾಯ ಅಂತ ಹೇಳುವಾಗಲಿ, ಇಲ್ಲ ಹಿರಣ್ಯಕಶಿಪನ ನಮಸ್ಕಾರ ಮಾಡಂತ ಹೇಳಿ, ಇನ್ನುವಂತಹ ಈ ವಾಕ್ಯಗಳನ್ನು ಅಂದ್ರೆ ಪ್ರಮಾಣ ವಿರುದ್ಧವಾದಂತಹ ವಾಕ್ಯಗಳನ್ನು ಅವರು ಹೇಳ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಕೂಡ ಜರಿದು ಅಂದ್ರೆ ತುಚ್ಛೀಕರಣ ಮಾಡಿ, ತ್ಯಾಗ ಮಾಡಿ, ಅದನ್ನು ಒಪ್ಪದೆ ಓಂ ನಮೋ ನಾರಾಯಣ ಅಂತ ನಾರಾಯಣನ ಸರ್ವೋತ್ತಮತ್ವವನ್ನೇ ನಿತ್ಯವನ್ನು ನಂಬಿದವರಾಗಿ ಓದಿಸುವ ಅಂದ್ರೆ ತಪ್ಪು ಓದಿಸುತ್ತಾ ಇರುವಂತಹ ಗುರುಗಳು ಯಾರಿದ್ದಾರೋ ಆ ಗುರುಗಳು ಷಂಡಾಮರ್ಕರು, ಅವರನ್ನು ಜರಿದು ಅಂದ್ರೆ ಅವರನ್ನು ಗಣಿಸದೆ, ಲೆಕ್ಕ ಮಾಡದೆ, ಅವರು ಹೇಳಿದ್ದ ಯಾವುದನ್ನು ಅಸಲು ಪರಿಗಣನೆ ಮಾಡದೆ ಸಹೋದರರಿಗೆ ಉಪದೇಶಿಸಿದ, ತನ್ನ ಸಹೋದರರಾದಂತಹ ಆಹ್ಲಾದ ಮುಂತಾದವರಿಗೆ ಕೂಡ ಉಪದೇಶ ಮಾಡ್ತಾನೆ ಪ್ರಹ್ಲಾದ. ಉಪದೇಶಿಸಿದ ಮಹದಾದಿ ಕಾರಣ, ಮಹತ್ತತ್ವಕ್ಕೂ ಆದಿ ಕಾರಣ ಅಂದ್ರೆ ಎಲ್ಲ ವಿಧವಾದ ಮಹತ್ತತ್ವ, ಅವ್ಯಕ್ತತ್ವ, ಅಹಂಕಾರ ತತ್ವ ಇತ್ಯಾದಿ ಎಲ್ಲ ತತ್ವಗಳಿಗೂ ಮಹತ್ ಆದಿ ಕಾರಣ ಅಂದ್ರೆ ಎರಡು, ಮಹತ್ತತ್ವ ಮುಂತಾದವುಗಳಿಗೆ ಕಾರಣನಾದವನು, ಇಲ್ಲ ಮಹತ್ ಆ ಮಹತ್ತತ್ವಕ್ಕೆ ಆದಿ ಕಾರಣನು ಅಂದ್ರೆ ಆ ಮಹತ್ತತ್ವ ಬರಲಕ್ಕೆ ಮೂಲಭೂತವಾದ ಕಾರಣ. ಮಹತ್ತತ್ವ ಅದು ಎಲ್ಲಿಂದ ಬಂತು ಅಂದ್ರೆ ಮಹತ್ತತ್ವವನ್ನು ಸತ್ವರಜಸ್ತಮ ಗುಣಗಳನ್ನು ನಿರ್ಮಾಣ ಮಾಡಿದ, ಆ ಸತ್ವರಜಸ್ತಮ ಗುಣಗಳಕ್ಕೆ ಭಗವಂತ ಅವನು ಅದಕ್ಕೆ ಕಾರಣ ಅಂದ್ರೆ ನಿಮಿತ್ತ ಕಾರಣ ಆಗಿದೆ ಅಂದ್ರೆ ಅವನು ಸೃಷ್ಟಿ ಮಾಡಲಿಲ್ಲ. ಮಹತ್ತತ್ವವನ್ನು ಕೂಡ ಒಂದರಿಂದ ಒಂದು, ಯಥಾ ವಿನಿಮಯೋ ಎತ್ತರಿತಿ ಸರ್ಗೋ ಮೃಷ ಅಂತ ಹೇಳಿದಂತೆ, ಜಡ ಪದಾರ್ಥಗಳನ್ನು ವಿನಿಮಯ ಮಾಡುವುದು, ವಿನಿಮಯ ಮಾರ್ಫೋಸಿಸ್ ಅದನ್ನು ಚೇಂಜ್ ಮಾಡುವುದು, ಮೂಲ ಪ್ರಕೃತಿಯಿಂದ ಸತ್ವರಜಸ್ತಮ ಗುಣವನ್ನು ತೆಗೆದು ಅವುಗಳಿಂದ ಮಹತ್ತತ್ವವನ್ನು ತೆಗೆದು, ಹೀಗೆ ಅಂದ್ರೆ ಒಂದರಿಂದ ಒಂದನ್ನು ಭಗವಂತ ಸೃಷ್ಟಿ ಮಾಡಿದ. ಈ ವಿಧವಾಗಿ ಆ ಮಹತ್ತತ್ವಕ್ಕೆ ಆದಿ ಕಾರಣನಾಗಿದ್ದಾನೆ ಅಂದ್ರೆ ಮಹತ್ತತ್ವ ಯಾವುದರಿಂದ ಬಂತು ಅದನ್ನು ಅವನೇ ತಂದ ಸೃಷ್ಟಿಗೆ, ಅದಕ್ಕೂ ಯಾವುದರಿಂದ ಬಂತು ಅದನ್ನು, ಹೀಗೆ ಅವ್ಯಕ್ತತ್ವ ಮೂಲ ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿಯನ್ನು ಸೃಷ್ಟಿ ಮಾಡಿಲ್ಲ, ಆ ಮೂಲ ಪ್ರಕೃತಿಯ ಇರುವಿಕೆಗೆ ಭಗವಂತ ಕಾರಣ, ಮೂಲ ಪ್ರಕೃತಿಯಿಂದ ಇವೆಲ್ಲವನ್ನು ಬರಲಕ್ಕೆ ಭಗವಂತ ಕಾರಣ, ಹೀಗೆ ವಿಧವಾಗಿ ನಿಮಿತ್ತ ಕಾರಣ ಅವನು ಎಲ್ಲದಕ್ಕೂ ಕಾರಣನಾಗಿದ್ದಾನೆ. ಆ ವಿಧವಾಗಿ ಆದಿ ಕಾರಣ ಮಹತ್ ಆದಿ ಕಾರಣ ಅಂಥೇಳಿ, ಅಂತಹ ಮಹದಾದಿ ಕಾರಣ ಸರ್ವ ಗುಣ ಸಂಪೂರ್ಣ ಹರಿ ಎಂದು, ಎಲ್ಲ ಗುಣಗಳಿಂದ ತುಂಬಿದವನು ಹರಿ ಅಂತ ಹೇಳಿ ವಾದಿಸುವ ತ್ವತ್ಪತಿಯ ತೋರೆಂದು ಈ ವಿಧವಾಗಿ ವಾದ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಮಾಡಿದಾಗ ಆ ಹಿರಣ್ಯಕಶಿಪನಿಗೆ ಅದು ಸಹನ ಮಾಡ್ಲಿಕ್ಕಾಗಲಿಲ್ಲ. ಮಾಡ್ಲಿಕ್ಕಾಗದೆ ಪ್ರಹ್ಲಾದನನ್ನೇ ಕೈಲಾದಷ್ಟು ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ, ಆಗೋದಿಲ್ಲ. ಆಮೇಲೆ ಪ್ರಹ್ಲಾದನನ್ನೇ ಸಂಹಾರ ಮಾಡು ಅಂತ ಹೇಳಿ ತನ್ನ ಭೃತ್ಯರಿಗೆ ಆಜ್ಞೆ ಕೊಡ್ತಾನೆ, ಅದು ಕೈಲಾಗೋದಿಲ್ಲ. ಭಗವಂತ ರಕ್ಷಣೆ ಮಾಡಿದಾಗ ಏನು ಮಾಡ್ಲಿಕ್ಕಾಗೋದಿಲ್ಲ. ಹಾಗಿರುವಾಗ ಕೊನೆಗೆ ಅವನು ತತ್ಪತಿಯ ತೋರು ಎಂದು ಆ ಧನುಜ ಬೆಸೆಗೊಳ್ಳಲು, ಅವನು ಬೆಸಗೊಂಡ ಅಂದ್ರೆ ಬೆಸರಿಕೊಂಡ ಅಂದ್ರೆ ಹಿ ಗಾಟ್ ಫ್ರಸ್ಟ್ರೇಟೆಡ್ ಅಂತೀವಲ್ಲ, ತುಂಬಾ ಏನು ಮಾಡ್ಲಕ್ ಆಗ್ತಾ ಇಲ್ಲ, ಇವನು ಬದಲಾವಣೆ ಮಾಡ್ಲಕ್ ಆಗ್ತಾ ಇಲ್ಲ, ಶಿಕ್ಷೆ ಕೊಡ್ಲಕ್ ಆಗ್ತಾ ಇಲ್ಲ, ಏನಾಗ್ತಾ ಇಲ್ಲವಲ್ಲ ಅಂಥೇಳಿ ಹಿರಣ್ಯಕಶಿಪನಿಗೆ ಬೆಸಕೊಂಡ ಅಂದ್ರೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾನೆ. ಆಗಿಬಿಟ್ಟು ತ್ವತ್ ಪತಿಯ ತೋರು ಎಂದು ಆ ಧನುಜ, ನಿನ್ನ ಪತಿ ಎಲ್ಲರಿಗೆ ಒಡೆಯ, ನಿನ್ನ ಒಡೆಯ, ನಿನ್ನ ಒಡೆಯ ಅಂತ, ನಿನ್ನ ಒಡೆಯನಾದಂತಹ ಯಾರಿದ್ದಾನೋ ಆ ಹರಿಯನ್ನು ನಾರಾಯಣ ತೋರಿಸುವಂತೆ, ಪ್ರಹ್ಲಾದ ನನ್ನ ಒಡೆಯಲ್ಲ, ನಿನ್ನ ಒಡೆಯ, ಎಲ್ಲ ಜಗತ್ತಿಗೆ ಪ್ರಪಂಚದಲ್ಲಿರುವ ಸಮಸ್ತ ಜೀವಗಣಕ್ಕೂ ಎಲ್ಲದಕ್ಕೂ ಅವನೇ ಒಡೆಯ, ಅವನು ಒಡೆಯನಾಗದೇ ಇರುವ ವಸ್ತುವೇ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ಸೊ ಆದ್ದರಿಂದ ಅವನೆಲ್ಲರಿಗೂ ಒಡೆಯ. ಸೊ ಆದ್ದರಿಂದ ತ್ವತ್ಪತಿಯ ತೋರು ಎಂದು ಆ ಧನುಜ, ನಿನ್ನ ಪತಿಯಾದಂತಹ ಆ ನಾರಾಯಣನ ತೋರು ಅಂತ ಹೇಳಿ ಆ ರಾಕ್ಷಸನಾದಂತಹ ಹಿರಣ್ಯಕಶಿಪು ಬೆಸಗೊಂಡು ಆ ವಿಧವಾಗಿ ಕೇಳಿದಾಗ ಪ್ರಹ್ಲಾದ ಏನು ಮಾಡಿದ, ಆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ. ಆವಾಗ ಹಿರಣ್ಯಕಶಿಪು ಸ್ತಂಭದಲ್ಲಿ ತೋರು ಅಂತ ಹೇಳಿ ಸ್ತಂಭವನ್ನು, ಇದೆಲ್ಲ ಕಥೆ ನಿಮಗೆ ಗೊತ್ತಾದ್ದು, ಅದನ್ನು ಹೇಳ್ತಾ ಇದ್ದಾರೆ. ಬೆಸೆಗೊಳ್ಳಲು ಸ್ತಂಭದಿ ಶ್ರೀಧನ ಆಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ ಅಂತೇಳಿ, ಆ ವಿಧವಾಗಿ ಆ ಹಿರಣ್ಯಕಶಿಪು ಕೇಳಿದಾಗ ಸ್ತಂಭದಲ್ಲಿ ಶ್ರೀದ ಸಂಪತ್ತನ್ನು ಕೊಡುವವನು, ಶ್ರೀದ ಅಂತ ಹೇಳಿದ್ರೆ ಸಂಪತ್ ಅಂದ್ರೆ ಶ್ರೀ ಅಂದ್ರೆ ಎರಡು ಅನೇಕ ಅರ್ಥಗಳು, ಶ್ರೀ ಅಂದ್ರೆ ಸಂಪತ್ತು, ಲೌಕಿಕ ಸಂಪತ್ತು ಕೊಡ್ತಾನೆ, ಜ್ಞಾನ ಸಂಪತ್ತು ಕೊಡ್ತಾನೆ. ಶ್ರೀ ಆಶ್ರಯಿಸುವ ನಾವು ಯಾವುದು ಅಂದ್ರೆ ಆಶ್ರಯಿಸುವಂತಹದ್ದು ಏನು, ಇಂದ್ರಿಯಗಳು, ನಾವು ಇಂದ್ರಿಯಗಳನ್ನು ಆಶ್ರಯಿಸಿಕೊಂಡು ಎಲ್ಲವನ್ನು ಮಾಡ್ತೀವಿ. ಆದ್ದರಿಂದ ಶ್ರೀ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು, ಇಂದ್ರಿಯ ಶಕ್ತಿಯನ್ನು ಅವನೇ ಕೊಡ್ತಾನೆ. ಆದ್ದರಿಂದ ಅವನು ಶ್ರೀದ ಇಂದ್ರಿಯ ಶಕ್ತಿಯನ್ನು ಕೊಡುವವನು. ಶ್ರೀಧನು ಆ ಕ್ಷಣ ತೋರಿಸಿದ, ಶ್ರೀಧನ ಆ ಲಕ್ಷ್ಮೀಪತಿಯಾದ ನಾರಾಯಣನು ಅವನನ್ನು ಆ ಕ್ಷಣ ತೋರಿಸಿದ, ತಕ್ಷಣವೇ ತೋರಿಸಿಕೊಡ್ತಾನೆ ಪ್ರಹ್ಲಾದ. ಅಂದ್ರೆ ಇಲ್ಲಿ ಅಸ್ತಂಭವನ್ನು ಒಡೆದಾಗ ಅಲ್ಲಿಂದ ನರಸಿಂಹದೇವರು ಉದ್ಭವಿಸಿ ಹಿರಣ್ಯಕಶಿಪನ ಸಂಹಾರ ಮಾಡಿದ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಶ್ರೀಧನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ, ಅಂತಹ ಪ್ರಹ್ಲಾದ ನಮ್ಮ ರಕ್ಷಣೆಯನ್ನು ಮಾಡಲಿ ಅಂತೇಳಿ ಪ್ರಹ್ಲಾದನನ್ನು 19ನೇ ಕಕ್ಷೆಯಲ್ಲಿರುವ ಪ್ರಹ್ಲಾದನನ್ನು ಸ್ಮರಣೆ ಮಾಡಿ ಹೇಳ್ತಾ ಇದ್ದಾರೆ.
ಬೋಧಿಸುವ ಗುರುಗಳ ನುಜರಿದು ಸಹೋದರರಿಗುಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯೆಂದು ವಾದಿಸುವ ತ್ವತ್ಪತಿಯ ತೋರೆಂದಾದನು ಜಬೆಸಗೊಳಲು ಸಂಭದಿಸಿದನ ಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಬಲಿ ಮೊದಲು ಸಪ್ತೇಂದ್ರ ಅವರನ್ನು ಹೇಳಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಬಲಿ ಮೊದಲು ಸಪ್ತೇಂದ್ರರಿವರಿಗೆ ಕಲಿತ ಕರ್ಮದ ದಿವಿಜರೆಂಬರು ಉಳಿದ ಏಕಾದಶ ಮನುಗಳು ಉಚತ್ಯ ಚವನ ಮುಖ ಕುಲ ಋಷಿಗಳೆಂಬತ್ತು ಹೈಹಯ ನಿಲಯ ಕಂಪನ ಗೈದ ಪೃಥುಮಗಳ ಪರೀಕ್ಷಿತ ನಹುಶನಾಪಿಯಾತಿ ಶಶಿಬಿಂದು ಅಂಥೇಳಿ ಮಿಕ್ಕವರನ್ನು ಹೇಳ್ತಾ ಇದ್ದಾರೆ. ಬಲಿ ಮೊದಲು, ಬಲಿ ಚಕ್ರವರ್ತಿ ಕೂಡ ಇದೇ ಕಕ್ಷದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಂತೆ, ಬಲಿ ವಾಮನನ ವೃತ್ತ ಅಂತ ಗೊತ್ತಾಗಿದೆ. ಆ ಬಲಿ ಚಕ್ರವರ್ತಿ ಹಾಗೆಲ್ಲ ಯಾಕೆ ಮಾಡಿದ ಅಂದ್ರೆ, ಆ ಬಲಿ ಚಕ್ರವರ್ತಿಯಾಗೆ ಬಲಿ ಎನ್ನುವ ದೈತ್ಯನೂ ಇದ್ದಾನೆ, ಬಲಿ ಎನ್ನುವ ದೇವತೆ. ಆ ವಿಧವಾಗಿ ಭಗವಂತನಿಗೆ ತನ್ನ ತಲೆ ತೋರಿಸಿದವನು ಬಲಿ ಎನ್ನುವ ದೇವತೆ, ಅವನ ಒಳಗೆ ಬಲಿ ಎನ್ನುವ ದೈತ್ಯನ ಆವೇಶವಿತ್ತು. ಆದ್ದರಿಂದ ಅವನು ಹಾಗೆಲ್ಲ ದೇವತೆಗಳ ಮೇಲೆ ದ್ವೇಷ ಮಾಡಿದ್ದು, ನಾರಾಯಣನಿಗೆ ನಾನು ದಾನ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಅಹಂಕಾರ ಇತ್ತು. ನಾನು ದೊಡ್ಡವನು, ದಾನ ಮಾಡುವನು, ತನ್ನದಾಗದೇ ಇರುವಂತಹ ದೇವ ಇಂದ್ರಲೋಕವನ್ನು ತಾನು ಕಸ್ಕೊಳ್ಳುವುದು ಇತ್ಯಾದಿಗಳೆಲ್ಲ ಮಾಡಿದ. ಆದ್ದರಿಂದ ಆ ಬಲಿ ಮೊದಲು ಸಪ್ತೇಂದ್ರರು ಇವರಿಗೆ, ಅಂದ್ರೆ ಈ ವಿಧವಾಗಿ ಬಲಿ ಮೊದಲುಕೊಂಡಿರುವಂತಹ ಸಪ್ತೇಂದ್ರರು, ಏಳು ಮಂದಿ ಇಂದ್ರರು ಇವರಿಗೆ ಕಲಿತ ಕರ್ಮದ ದಿವಿಜರೆಂಬರು ಅಂತ ಹೇಳಿ. ಇವರು ಕಲಿತ ಕರ್ಮದ ದಿವಿಜರು. ಕಲಿತ ಅಂದ್ರೆ ಏನು? ಕಲಿತಿದ್ದ ಅಂದ್ರೆ ಇವರಿಗೆ ಸ್ವರೂಪತಃ ಅವರು ದೇವತ್ವ ಇರುವವರು, ಆದರೆ ಕೂಡ ಕಲಿತಿದ್ದಾರೆ. ಅಂದ್ರೆ ಏನು? ಕರ್ಮವನ್ನು ಮಾಡಿ ಕಲಿತ ಅಂದ್ರೆ ಕಲಿತ ಅನ್ನೋದು ಎರಡು ಮೂರು ಅರ್ಥಗಳೇ. ಕಲಿತ ಅಂದ್ರೆ ಕಲಿತಿದ್ದಾರೆ, ದೇ ಲರ್ನ್ಡ್ ಅಂತ ಇಲ್ಲ, ಕಲಿತ ಅರ್ನ್ಡ್, ಲರ್ನ್ಡ್ ಅರ್ನ್ಡ್ ಅನ್ನುವ ಅರ್ಥ, ಸಂಪಾದಿಸಿದ್ದಾರೆ, ಕಲಿತ ಸಂಪಾದನೆ ಮಾಡಿದ್ದಾರೆ, ಕಲ್ತುಕೊಂಡಿದ್ದಾರೆ. ಇಲ್ಲ, ಕಲಿತ ಅಂತ ಹೇಳಿದರೆ ಜ್ಞಾನದಿಂದ ಪರಿಪಾಕವನ್ನು, ಕಲನ, ಕಲಾ ಜ್ಞಾನಿ ಅಂತ ಹೇಳಿ, ಕಲಾ ಜ್ಞಾನಿ, ಕಲಿತ ಜ್ಞಾನದಿಂದ ಪರಿಪಾಕವನ್ನು ಮಾಡಿಕೊಂಡಿರುವಂತಹ ಕರ್ಮದಿಂದ, ಕರ್ಮಜ, ಆ ಕರ್ಮದಿಂದ ಹುಟ್ಟಿ ಅಂದ್ರೆ ಬಂದಂತಹ, ಅಂದ್ರೆ ದೇವತ್ವ ಅವರಿಗೆ ಸ್ವಭಾವದಲ್ಲಿ ಇದ್ದರೂ ಅದು ಗುಪ್ತವಾಗಿತ್ತು. ಈ ಸಾಧನೆ ಮಾಡಿದಾಗ ಅವರಿಗೆ ದೇವತ್ವ ಬಂತು. ಆ ವಿಧವಾಗಿ ದಿವಿಜರೆಂಬರು, ಕರ್ಮದ ದೇವತೆಗಳು ಅಂತ ಕರೆಯಲ್ಪಟ್ಟವರು, ಅವರು ಈ ಕಕ್ಷದಲ್ಲಿ ಬರ್ತಾರೆ 19ನೇ ಕಕ್ಷದಲ್ಲಿ. ಉಳಿದ ಏಕಾದಶ ಮನುಗಳು, ಸೋ 14 ಜನ ಮನುಗಳಲ್ಲಿ ನಿಮ್ಗೆ ಗೊತ್ತಾದಂತೆ ಪರಮಾತ್ಮ ಅವನು ಬೇರೆ ಕಕ್ಷದಲ್ಲಿ ಬರ್ತಾನು, ಸರ್ವೋತ್ತಮನಾಗಿದ್ದಾನೆ. ಅಷ್ಟೇ ಅಲ್ಲದೆ ಮಿಕ್ಕ ಮನುಗಳು ಸ್ವರೋಚಿಷ ಮನುವು, ಸ್ವಯಂಭವ ಮನುವು, ಅವರು ಎಲ್ಲ ಇತ್ಯಾದಿ ಮನುಗಳಿಲ್ಲ. ಅದರಲ್ಲಿ ಸ್ವಯಂಭವ ಮನುವು ಅವನು 10ನೇ ಕಕ್ಷದಲ್ಲಿ ಬರುವಂತಹ ಅವನು. ಸೊ ಹೀಗೆ ಅದಾದ ಮೇಲೆ ವೈವಸ್ವತ ಮನುವು ಕೂಡ ಅವನು ಕೂಡ ಮೇಲಿನ ಕಕ್ಷದಲ್ಲಿ ಬರ್ತಾನೆ. ಸೊ ಈ ವಿಧವಾಗಿ ಈ 18ನೇ ಕಕ್ಷದಲ್ಲಿ ಬರುವವರು ಮಿಕ್ಕ ಮನುಗಳಂದ್ರೆ ಆ 3 ಜನ 14 ಮನುಗಳಲ್ಲಿ ಆ 3 ಜನನ ತೆಗೆದು ಬಿಟ್ರೆ ಮಿಕ್ಕ 11 ಜನ ಮನುಗಳು ಈ 18ನೇ ಕಕ್ಷದಲ್ಲಿ ಬರ್ತಾರೆ. ಸೊ ಉಳಿದ ಏಕಾದಶ ಮನುಗಳು, ಆಮೇಲೆ ಉಚತ್ಯ ಋಷಿ, ಚವನ ಋಷಿ, ಇವರೆಲ್ಲರೂ ಕೂಡ ಈ ಕಕ್ಷದಲ್ಲಿ ಬರುವಂತಹವರು. ಉಚತ್ಯ, ಚವನ, ಮುಖ ಮುಂತಾದವರು. ಕುಲ ಋಷಿಗಳು 80 ಹೈಹಯನು ಇಳೆಯ ಕಂಪನಗೈದ ಪೃಥು ಅಂತೇಳಿ. ಸೊ ಕುಲ ಋಷಿಗಳು, ಕುಲ ಋಷಿಗಳು ಅಂತ ಹೇಳಿದರೆ ಋಷಿ ಸಮೂಹ. ಕುಲ ಅಂದ್ರೆ ಸಮೂಹ ಅಂತ, ಕುಲ ಋಷಿಗಳಂದ್ರೆ ಋಷಿ ಸಮೂಹ ಅಂದ್ರೆ ಸಪ್ತ ಋಷಿಗಳನ್ನು ಬಿಟ್ಟು, ವಿಶ್ವಾಮಿತ್ರನನ್ನು ಬಿಟ್ಟು, ಮಿಕ್ಕ ಭೃಗು ಮಹರ್ಷಿಗಳನ್ನು ಬಿಟ್ಟು, ಮಿಕ್ಕ ಅಫ್ಕೋರ್ಸ್ ನಾರದ ಋಷಿಗಳನ್ನು ಅವ್ರು ಬಿಟ್ಟು ಕೆಲವು ಮಂದಿ ಋಷಿಗಳು, ಋಷಿಗಳ ಸಮೂಹ ಇಲ್ಲಿ ಬರ್ತಾರೆ. ಆ ಋಷಿಗಳ ಎಂಬತ್ತು ಜನ, ಸೊ 80 ಜನ ಋಷಿಗಳಲ್ಲಿ ಬರ್ತಾರೆ. ಆಮೇಲೆ ಅವರು ಅಜಾನದರಲ್ಲಿ ಸೇರಿದಂತಹ 100 ಕೋಟಿ ಋಷಿಗಳಲ್ಲಿ ಸೇರಿದವರು, ಇವರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಸೊ ಈ ವಿಧವಾಗಿ ಆ ಋಷಿಗಳ ಸಮೂಹ ಇಲ್ಲಿ ಬರುವಂತಹ ಅವರು. ಆಮೇಲೆ ಇಳೆಯ ಕಂಪನ ಗೈದ ಪೃಥು ಅಂತೇಳಿ, ಇದು ನಾವು ಭಾಗವತದಲ್ಲಿ ನೋಡಿದ್ದೀವಿ. ಪೃಥು ಮಹಾರಾಜ ಬಂದಾಗ ಆ ಭೂಮಿಯಲ್ಲಿ ಏನ್ ಹಾಕಿದ್ರು ಭೂಮಿ ನುಂಗಿ ಬಿಡ್ತಾ ಇತ್ತು. ಆವಾಗ ಪೃಥು ಮಹಾರಾಜ ಆ ಭೂಮಿಯನ್ ಮೇಲೆ ಬಾಣವನ್ನು ಬಿಡ್ತೀನಿ ಅಂತ ಹೊರಟಾಗ ಆ ಭೂಮಿಯ ಆಕಳ ರೂಪದಲ್ಲಿ ಬಂದು ಎಲ್ಲೆಲ್ಲೋ ಹೋಗ್ತಾಳೆ. ಆಮೇಲೆ ಎಲ್ಲಿ ಹೋದ್ರು ಎಲ್ಲಿ ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ. ಆ ಪೃಥು ಮಹಾರಾಜನಲ್ಲಿ ಭಗವಂತನ ಆವೇಶವಿದೆ. ಆ ಪೃಥು ಮಹಾರಾಜ ಆಮೇಲೆ ತಮ್ಮತ್ತು ಪೃಥು ಮಹಾರಾಜ ಶರಣಾಗ್ತಾಳೆ ಪೃಥ್ವಿ ದೇವಿ. ಆದಾಗ ಹೇಳ್ತಾರೆ ಈ ವಿಧವಾಗೆಲ್ಲ ನುಂಗಿ ಬಿಡ್ತಾ ಇದೆ ಅಂದ್ರೆ ಅವರು ಅಯೋಗ್ಯರಿದ್ದಾಗ ನುಂಗ್ತಾ ಇದ್ದೆ, ಈಗ ಅದು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆ ವಿಧವಾಗಿ ಆ ಇಳೆಯನ್ನು ಕಂಪನಗೈದ ಅಂದ್ರೆ ಇಳಾದೇವಿ ಪೃಥ್ವಿ ದೇವಿಯನ್ನು ನಡುಗುವಂತೆ ಮಾಡಿದಂತಹ ಋತು ಮಹಾರಾಜ ಕೂಡ ಅದೇ ಕಕ್ಷದಲ್ಲಿ ಬರ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಅದಾದ ಮೇಲೆ ಮಂಗಳ ಅಂಗಾರಕ, ಅದೇ ವಿಧವಾಗಿ ಪರೀಕ್ಷಿತ್ ಮಹಾರಾಜ, ಇವರೆಲ್ಲರೂ ಕೂಡ ಇದೇ ಕಕ್ಷೆಯಲ್ಲಿ ಬರುವಂತಹ ಅವರು ಆಗಿದ್ದಾರೆ. ಸೊ ಅವರೆಲ್ಲರನ್ನು ಕೂಡ ಇಲ್ಲಿ ವರ್ಣನೆ ಮಾಡಿ ಹೇಳ್ತಾರೆ. ಸೊ ಈ ವಿಧವಾಗಿ ಬರುವಂತಹ ಅವರು ಅಂಗಾರಕ, ಪರೀಕ್ಷಿತ್ ಮಹಾರಾಜ, ನಹುಷರಾಯ, ನಾಭಿರಾಯ, ಯಯಾತಿ. ಸೊ ನಹುಷ, ನಾಭಿ, ಯಯಾತಿ, ಶಶಿಬಿಂದು ಇವರೆಲ್ಲರೂ ಕೂಡ ಇದೇ 19ನೇ ಕಕ್ಷೆಯಲ್ಲಿ ಬರುವಂತಹ ಅವರು. ಈ ವಿಧವಾಗಿ ಇವರೆಲ್ಲರನ್ನು ಕೂಡ ಸ್ಮರಣೆ ಮಾಡಿ ಇನ್ನು ನೆಕ್ಸ್ಟ್ ಪದ್ಯದಲ್ಲಿ ಇನ್ನು ಮಿಕ್ಕವರನ್ನು ಕೂಡ ಸ್ಮರಣೆ ಮಾಡ್ತಾರೆ. ನಾವು ಇಲ್ಲಿಗೆ ಇದನ್ನು ನಿಲ್ಲಿಸೋಣ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಇವರು ಮಿಕ್ಕ 19ನೇ ಕಕ್ಷೆಯಲ್ಲಿ ಬರುವವರ ವರ್ಣನೆಯನ್ನು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯ ಬುದ್ಧ್ಯಾತ್ಮನಾವ ಮನಸ್ಸು ಸ್ವಭಾವ ಕರೋಮಿ ಇದ್ದು ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಯ ಸಂಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು.